ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ adventistmediacenter@gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಕೇಳೋಣ.
ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com.
ಈಗ ದೇವರ ವಾಕ್ಯವನ್ನು ಕೇಳುವ ಸಮಯ.
ಅವಳನ್ನು ಬಿಟ್ಟು ಹೊರಗೆ ಬನ್ನಿರಿ. ಆತ್ಮೀಯ ಪ್ರಿಯ ಕೇಳುಗರೆ, ದೇವರ ವಾಕ್ಯ ಹೀಗೆ ತಿಳಿಸುತ್ತದೆ. ಪ್ರಕಟಣೆ ಪುಸ್ತಕ 18:4 ಪರಲೋಕದಿಂದ ಮತ್ತೊಬ್ಬ ದೇವದೂತನು ಇಳಿದು ಬರುವುದನ್ನು ಕಂಡೆನು. ಅವನು ಈ ರೀತಿಯಾಗಿ ಹೇಳುವವನಾಗಿದ್ದಾನೆ ಎಂಬುದಾಗಿ ತಿಳಿಸುತ್ತದೆ. ನನ್ನ ಪ್ರಜೆಗಳೇ, ಅವಳನ್ನು ಬಿಟ್ಟು ಬನ್ನಿರಿ. ನೀವು ಅವಳ ಪಾಪದಲ್ಲಿ ಪಾಲುಗಾರರಾಗಬಾರದು, ಅವಳ ಉಪದ್ರವಗಳಿಗೆ ಗುರಿಯಾಗಬಾರದು ಎಂಬುದಾಗಿ ತಿಳಿಸುತ್ತದೆ. ಆತ್ಮೀಯ ಕೇಳುಗರೆ, ನನ್ನ ಪ್ರಜೆಗಳೇ ಅವಳನ್ನು ಬಿಟ್ಟು ಬನ್ನಿರಿ ಎಂದರೆ ಏನು ಅರ್ಥ? ಯಾರನ್ನ ದೇವರು ಅವಳನ್ನು ಬಿಟ್ಟು ಬನ್ನಿರಿ ಎಂಬುದಾಗಿ ಕರೆಯುವಂತೆಯವರಾಗಿದ್ದಾರೆ ಎಂಬುದನ್ನು ಈ ದಿನದಲ್ಲಿ ನಾವು ನೋಡುವುದಕ್ಕೂ ಮೊದಲು, ಈ ವಾಕ್ಯವನ್ನು ಧ್ಯಾನಿಸುವುದಕ್ಕಿಂತ ಮೊದಲು ನಾವು ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಭೂಮಿ ಆಕಾಶಗಳ ಒಡೆಯನಾಗಿರತಕ್ಕಂಥ ಸ್ವಾಮಿ, ಈ ಒಂದು ಸಮಯದಲ್ಲಿ ನಿನ್ನ ಮಕ್ಕಳಾಗಿ ಮತ್ತೊಂದು ಆವರ್ತಿ ನಿನ್ನ ವಾಕ್ಯವನ್ನು ತೆಗೆದು ನಿನ್ನ ಪಾದ ಸನ್ನಿಧಾನದಲ್ಲಿ ಬಂದು ಸ್ವಾಮಿ ನಿನ್ನ ವಾಕ್ಯದ ಸತ್ಯದ ಗೂಢಾರ್ಥಗಳನ್ನು ಕಲಿಯಲು ನಾವು ಹೋಗುವಾಗ ಪರಲೋಕದ ದೇವರು ನಿನ್ನ ಆತ್ಮನ ಮುಖಾಂತರವಾಗಿ ಮಾತನಾಡು. ನಾವು ಪಾಪಿಗಳು ಸ್ವಾಮಿ, ನಮ್ಮ ಪಾಪ ಅಕ್ರಮಗಳನ್ನು ನಿನ್ನ ಒಬ್ಬನೇ ಮಗನಾದಂಥ ಯೇಸು ಸ್ವಾಮಿಯ ರಕ್ತದ ಮುಖಾಂತರವಾಗಿ ತೊಳೆದು ಪರಿಶುದ್ಧಾತ್ಮ ನಮ್ಮ ನೆಲೆಗೊಂಡು ಸ್ವಾಮಿ ಈ ಸತ್ಯಾರ್ಥಗಳನ್ನು ಹರಿತುಕೊಂಡು ನಿನ್ನ ಪರಲೋಕ ರಾಜ್ಯಕ್ಕೆ ನಾವು ಬಾಧ್ಯಸ್ಥರಾಗುವಾಗೆ ಸಹಾಯ ಮಾಡು. ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ, ಅವಳನ್ನು ಬಿಟ್ಟು ಹೊರಗೆ ಬಂದಿರಿ ಎಂಬುದರ ಅರ್ಥವೇನು, ಯಾರನ್ನು ಕರೀತಕ್ಕಂಥವರಾಗಿದ್ದಾರೆ, ನಾನು ಅದರಲ್ಲಿ ಇದ್ದೇನೆ ಎನ್ನುವಂತಹ ಅರಿವನ್ನು ಅವರಿಗೆ ಉಂಟು ಮಾಡು. ಆ ನಿಮಿತ್ತವಾಗಿ ಸತ್ಯವನ್ನು ಹರಿತುಕೊಂಡು ನಿನ್ನ ಪರಲೋಕ ರಾಜ್ಯಕ್ಕೆ ನಾವು ಬಾಧ್ಯಸ್ಥರಾಗುವಾಗೆ ನಮಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ನನ್ನ ಪ್ರಜೆಗಳೇ, ಅವಳನ್ನು ಬಿಟ್ಟು ಬನ್ನಿರಿ ಎಂದರೆ ಇಲ್ಲಿ ಒಂದು ತಪ್ಪಾದಂತಹ ಸಭೆ ಅಂದರೆ ಬಾಬಿಲೋನ್ ಅನ್ನುವಂತಹ ಜಾರಸ್ತ್ರಿ, ಇದು ಯಾರನ್ನು ಸೂಚಿಸುತ್ತದೆ ಎಂದರೆ ತಪ್ಪಾದ ಸಭೆ. ತಪ್ಪಾದ ಸಭೆ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ, ಪ್ರಕಟಣೆ ಪುಸ್ತಕ 17ನೇ ಅಧ್ಯಾಯ, ಈಗ 18ನೇ ಅಧ್ಯಾಯದಲ್ಲಿ ಮತ್ತೆ ಮತ್ತೆ ಬಾಬಿಲೋನ್ ಅನ್ನುವಂತಹ ವಿಚಾರವನ್ನು ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ಇದು ಕಥೋಲಿಕ ಮಾರ್ಗದ ಪೋಪ್ ಸಭೆಯನ್ನು ಸೂಚಿಸುವಂಥದ್ದಾಗಿದೆ. ಇದು ಅಮೆರಿಕ ಪ್ರೊಟೆಸ್ಟೆಂಟರನ್ನು ತನ್ನ ಕೈಯಲ್ಲಿ ಇಟ್ಟುಕೊಂಡು ಈ ಲೋಕಕ್ಕೆ ಅನೇಕ ವಿಧವಾದಂತಹ ಅಂದರೆ ದೇವರ ಆಜ್ಞೆಗಳಿಗೆ ವಿರುದ್ಧವಾದಂತಹ ತಪ್ಪಾದಂಥ ಬೋಧನೆಗಳನ್ನು ಈ ಲೋಕಕ್ಕೆ ತರುವುದರ ಮೂಲಕವಾಗಿ ವಿಶೇಷವಾಗಿ ಕೊನೆಯಲ್ಲಿ ಭಾನುವಾರ ಆಚರಣೆ ಅನ್ನುವಂತಹ ಒಂದು ಕಾನೂನನ್ನು ಸಬ್ಬತ್ತಿನಕ್ಕೆ ವಿರುದ್ಧವಾಗಿ ತರುವುದರ ಮೂಲಕವಾಗಿ ಈ ಲೋಕವನ್ನು ಒಂದು ಕತ್ತಲೆಗೆ ಒಂದು ಪಾಪಕ್ಕೆ ತಳ್ಳುವಂಥದ್ದಾಗಿದೆ. ಆದ್ದರಿಂದಲೇ ದೇವರು ಈ ಒಂದು ಕೊನೆಯ ಎಚ್ಚರಿಕೆ ಸಂದೇಶವನ್ನು ನೀಡುವವರಾಗಿದ್ದಾರೆ. ಅದೇನೆಂದರೆ ಅವಳ ಪಾಪದಲ್ಲಿ ನೀವು ಪಾಲುಗಾರರಾಗದೆ ಅವಳನ್ನು ಬಿಟ್ಟು ಬನ್ನಿ ಎಂಬುದಾಗಿ ದೇವರು ಈ ಲೋಕಕ್ಕೆ ಒಂದು ಎಚ್ಚರಿಕೆ ಸಂದೇಶವನ್ನು ನೀಡುವವರಾಗಿದ್ದಾರೆ. ದೇವರು ಈ ಲೋಕಕ್ಕೆ 7 ಉಪದ್ರವಗಳನ್ನು ಅಂದರೆ ಆತನ ರೌದ್ರವನ್ನು, ಆತನ ಕೋಪಾಗ್ನಿಯನ್ನು ಈ ಲೋಕಕ್ಕೆ ಕಳಿಸುವುದಕ್ಕಿಂತ ಮೊದಲು ಈ ಲೋಕಕ್ಕೆ ಒಂದು ಎಚ್ಚರಿಕೆ ಸಂದೇಶವನ್ನು ನೀಡುವಂಥವರಾಗಿದ್ದಾರೆ. ಪ್ರಿಯ ಕೇಳುಗರೆ, ನಮ್ಮ ದೇವರು ಪ್ರೀತಿ ಸ್ವರೂಪಿ. ಆತನು ತನ್ನ ಪ್ರೀತಿಯ ನಿಮಿತ್ತವಾಗಿ ತನ್ನ ಮಕ್ಕಳು ಒಬ್ಬರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕು ಅನ್ನುವುದಕ್ಕೋಸ್ಕರವೇ ಈ ಒಂದು ಎಚ್ಚರಿಕೆ ಸಂದೇಶವನ್ನು, ಈ ಪ್ರೀತಿಯ ಸಂದೇಶವನ್ನು ಈ ಕೊನೆಯ ಕಾಲದಲ್ಲಿ ಈ ಲೋಕದ ಅಂತ್ಯದಲ್ಲಿ ದೇವ ಮಕ್ಕಳಿಗೆ ದೇವರು ನೀಡುವಂಥವರಾಗಿದ್ದಾರೆ. ಈ ಲೋಕಕ್ಕೆ ಒಂದು ಎಚ್ಚರಿಕೆ ಸಂದೇಶವನ್ನು ನೀಡುವುದರ ಮೂಲಕವಾಗಿ ಅವಳನ್ನು ಬಿಟ್ಟು ನೀವು ಹೊರಗೆ ಬನ್ನಿರಿ, ಅವಳ ಪಾಪದಲ್ಲಿ ನೀವು ಪಾಲುಗಾರರಾಗಬೇಡಿರಿ ಎಂಬುದಾಗಿ ಕರೆಯುವಂಥವನಾಗಿದ್ದಾನೆ. ಹಾಗಾದರೆ ಅವಳನ್ನು ಬಿಟ್ಟು ಬನ್ನಿರಿ ಎಂದರೆ ಯಾವ ಯಾವ ವಿಚಾರಗಳನ್ನು ಬಿಟ್ಟು ಬರಬೇಕು ಅನ್ನುವಂತಹ ಒಂದು ಪ್ರಶ್ನೆ ನಿಮಗೆ ಬರಬಹುದು. ಪೌಲನು ತನ್ನ ಪುಸ್ತಕದಲ್ಲಿ ಯಾವ ರೀತಿಯಲ್ಲಿ ಹೇಳುವಂಥವನಾಗಿದ್ದಾನೆ ಎಂದರೆ 2 ಕೊರಿಂಥ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 14-17 ತನಕ ನಾವು ಓದುವುದಾದರೆ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸುವಂಥದ್ದಾಗಿದೆ. ಪೌಲ ಅಂದು ಕೊರಿಂಥ್ಯ ಸಭೆಗೆ ಎಚ್ಚರಿಸುವಂತೆವನಾಗಿದ್ದಾನೆ. ಏನೆಂಬುದಾಗಿ ನಾವು ನೋಡುವುದಾದರೆ, ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋರಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು? ಬೆಳಕಿಗೂ ಕತ್ತಲೆಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು? ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು? ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ನೀವು ಜೀವಸ್ವರೂಪನಾದ ದೇವರ ಮಂದಿರವಾಗಿದ್ದೀರಲ್ಲವೇ? ಇದರ ಸಂಬಂಧವಾಗಿ ದೇವರು, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಗಳಾಗಿರುವರು ಎಂದು ಹೇಳಿದ್ದೇನೆ. ಆದ್ದರಿಂದ ಅನ್ಯ ಜನರ ಮಧ್ಯದಲ್ಲಿ ಹೊರಟು ಬಂದು ಪ್ರತ್ಯೇಕವಾಗಿರಿ, ಅಶುದ್ಧವಾದ ಯಾವುದನ್ನ ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ಪ್ರಿಯ ಕೇಳುಗರೆ, ಇಲ್ಲಿ ಬಹಳ ಬಹಳ ಸ್ಪಷ್ಟವಾಗಿ ನಾವು ಗಮನಿಸಬೇಕಾದಂಥ ಅತಿ ಮುಖ್ಯವಾದಂಥ ವಿಚಾರವನ್ನು ಪೌಲನು ಹೇಳುವವನಾಗಿದ್ದಾನೆ. ಅದೇನೆಂದರೆ, ಅನ್ಯರ ಮಧ್ಯದಲ್ಲಿ ಹೊರಟು ಬಂದು ಪ್ರತ್ಯೇಕವಾಗಿರಿ, ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ ಎಂಬುದಾಗಿ ತಿಳಿಸ್ತಕ್ಕಂಥನಾಗಿದ್ದಾನೆ. ನಾವು ಕ್ರಿಸ್ತ ನಂಬಿಕೆಯಲ್ಲಿ ಇರುವಂಥವರು, ಕ್ರಿಸ್ತ ನಂಬಿಕೆ ಇಲ್ಲದವರ ಜೊತೆಯಲ್ಲಿ ಹಿಜ್ಜೋಡಾಗಬೇಡಿರಿ, ಅವರ ಜೊತೆಯಲ್ಲಿ ನೀವು ಸೇರಬೇಡಿರಿ, ಅವರ ಜೊತೆಯಲ್ಲಿ ನೀವು ಯಾವುದೇ ಒಕ್ಕು ಬಳಕೆಯನ್ನು ಮಾಡಿಕೊಳ್ಳಬೇಡಿರಿ ಎಂಬುದಾಗಿ ದೇವರು ಅವರನ್ನು ಬಿಟ್ಟು ಹೊರಗೆ ಬಂದು ನೀವು ಪ್ರತ್ಯೇಕವಾಗಿರಿ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಅಧರ್ಮ, ಕತ್ತಲೆ, ವಿಗ್ರಹಾರಾಧನೆ, ಅಪನಂಬಿಕೆ ಇವುಗಳಿಂದ ನೀವು ಹೊರಬನ್ನಿರಿ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಇವುಗಳಿಂದ ನೀವು ಪ್ರತ್ಯೇಕವಾಗಿರಿ, ಅನ್ಯ ಜನರ ಮಧ್ಯದಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ ಎಂಬುದಾಗಿ ದೇವರು ಪೌಲನ ಮುಖಾಂತರವಾಗಿ ಅಂದು ಕೊರಿಂಥಿಯ ಸಭೆಗೆ ಹೇಳಿದನು. ಇಂದು ಅದೇ ವಿಚಾರವನ್ನು ದೇವರು ಕೊನೆಯ ಕಾಲದಲ್ಲಿ ನಮಗೆ ತಿಳಿಸುವಂತೆವನಾಗಿದ್ದಾನೆ. ಆಗಿನ ಕಾಲದಲ್ಲಿ ಒಂದು ಪ್ರವಾದನೆ ಮೂಲಕ ಬಾಬಿಲೋನ್ ಎಂಬುದು ಹನ್ನೆರ ಮಧ್ಯದಲ್ಲಿ ಅಧರ್ಮದಿಂದಲೂ ಕತ್ತಲೆಯಿಂದಲೂ ವಿಗ್ರಹಾರಾಧನೆಯಿಂದಲೂ ಅಪನಂಬಿಕೆಯಿಂದಲೂ ಕೂಡಿದಂತಹ ಒಂದು ಸ್ಥಳ. ಅದರಿಂದ ಹೊರಬನ್ನಿರಿ ಎಂಬುದಾಗಿ ಅಂದು ಇಸ್ರಾಯೇಲ್ ಜನರಿಗೆ ದೇವರು ಕರೆಯನ್ನು ಕೊಟ್ಟಿದನು. ಅದೇ ರೀತಿಯಾಗಿ ಈ ಕೊನೆಯ ಕಾಲದಲ್ಲಿ ತನ್ನ ಪ್ರವಾದಿ ಮೂಲಕವಾಗಿ ದೇವರು ಅದೇ ಎಚ್ಚರಿಕೆಯನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಕತ್ತಲೆಯಿಂದಲೂ ವಿಗ್ರಹಾರಾಧನೆಯಿಂದಲೂ ಅಧರ್ಮದಿಂದಲೂ ಅಪನಂಬಿಕೆಯಿಂದಲೂ ನೀವು ಹೊರಗೆ ಬನ್ನಿರಿ ಎಂಬುದಾಗಿ ದೇವರು ಕರೆಯುವಂತೆವನಾಗಿದ್ದಾನೆ. ಇನ್ನು ಸಹ ನಾವು ಸುಲಭವಾಗಿ ಈ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಬೇಕೇನೆಂದರೆ ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ನೋಡಬೇಕಾದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಒಂದು ಯೋಹಾನ 3:4 ನಾವು ಗಮನಿಸುವುದಾದರೆ ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮವನ್ನು ಮಾಡುವವನಾಗಿದ್ದಾನೆ. ಪಾಪವು ಅಧರ್ಮವೇ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ದೇವರು ನಮ್ಮನ್ನು ಕರೆಯುವವರಾಗಿದ್ದಾರೆ. ಅಧರ್ಮವನ್ನು ಬಿಟ್ಟು ಧರ್ಮದ ಮಾರ್ಗಕ್ಕೆ ಬನ್ನಿ ಎಂಬುದಾಗಿ ಕರೆಯತಕ್ಕಂಥವರಾಗಿದ್ದಾರೆ. ಧರ್ಮ ಅಂದರೆ ಏನು ಅಂದರೆ ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೊಳ್ಳಿರಿ. ಅದನ್ನೇ ದೇವರು ಹೇಳ್ತಕ್ಕಂಥವರಾಗಿದ್ದಾರೆ. ಪಾಪ ಎಂದರೆ ಅಧರ್ಮ ಎಂಬುದಾಗಿ. ಅಧರ್ಮ ಅಂದರೆ ದೇವರ ಆಜ್ಞೆಗಳನ್ನು ಮೀರಿ ನಡೆಯುವುದೇ ಅಧರ್ಮ. ಆದರೆ ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆಯುವುದೇ ಧರ್ಮ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ದೇವರ ಆಜ್ಞೆ ಏನೆಂದರೆ ಆತನ ನೀತಿ. ಆತನ ನೀತಿ ಎಂದರೆ ಆತನ ಗುಣ. ಆತನ ಆಜ್ಞೆಗಳಿಗೆ, ಆತನ ಗುಣಗಳಿಗೆ, ಆತನ ನೀತಿಗೆ ತಕ್ಕಂತೆ ನೀವು ನಡೆದುಕೊಳ್ಳಬೇಕೆಂಬುದಾಗಿ ದೇವರು ಈ ಕೊನೆಯ ಕಾಲದಲ್ಲಿ ತನ್ನ ಮಕ್ಕಳನ್ನು ಕರೆಯುವವನಾಗಿದ್ದಾನೆ. ಸತ್ಯವೇದದಲ್ಲಿ ನಾವು ನೋಡುವುದಾದರೆ ನಂಬಿಕೆಯ ಪಿತಾಮಹ ಅಬ್ರಹಾಮನು, ಅವನು ಎಲ್ಲಿಂದ ದೇವರು ಕರೆದಿದ್ದರೋ ಅವನನ್ನು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ದೇವರ ವಾಕ್ಯದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಗಮನಿಸತಕ್ಕಂಥವರಾಗಿದ್ದೇವೆ. ಒಂದು ವಿಗ್ರಹಾರಾಧನೆಯ ಸ್ಥಳದಿಂದ ಆತನನ್ನು ದೇವರು ಕರೆಯುವಂಥವರಾಗಿದ್ದಾರೆ. ಅದಕ್ಕೋಸ್ಕರವೇ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದಿಕಾಂಡ ಪುಸ್ತಕದಲ್ಲಿ 11:28 ಓದಬೇಕಾದರೆ ಅಲ್ಲಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ತಾನು ಹುಟ್ಟಿದ ದೇಶದೊಳಗೆ ಕಲ್ದಿಯರ ಉರ್ ಎಂಬ ಪಟ್ಟಣದಲ್ಲಿ ತನ್ನ ತಂದೆಯಾದ ತೇರನ ಹತ್ತಿರವೇ ಸತ್ತನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ಕಲ್ದಿಯರ ಹುರ್ ಅಂತಕ್ಕಂತಹ ಒಂದು ಪಟ್ಟಣ, ಕಲ್ದಿಯರ್ ಅಂತಕ್ಕಂತಹ ಮತ್ತೊಂದು ಹೆಸರು ಬಾಬಿಲೋನಿನ ಹೆಸರಾಗಿದೆ ಪ್ರಿಯರೇ. ಬಾಬಿಲೋನಿನ ಹುರ್ ಅಂತಕ್ಕಂತಹ ಆ ಒಂದು ಸ್ಥಳದಿಂದ ಅಬ್ರಾಹ್ಮಣನ ದೇವರು ಆಯ್ದುಕೊಂಡರು. ಈ ವಾಕ್ಯದಲ್ಲಿ ನಾವು ನೋಡುವಂತೆಯವರಾಗಿದ್ದೇವೆ. ಅಬ್ರಹಾಮ ಅವರ ಕುಟುಂಬ ವಾಸವಾಗಿದ್ದಂತಹ ಒಂದು ಸ್ಥಳ ಅದ ಬಾಬಿಲೋನ್ ಅಂತಕ್ಕಂತಹ ಕಲ್ದಿಯರ್ ಅಂತಕ್ಕಂತಹ ಊರ್ ಎನ್ನುವಂತಹ ಸ್ಥಳ. ಆ ಸ್ಥಳದಿಂದಲೇ ದೇವರು ಅಬ್ರಹಾಮನನ್ನ ಕರೆಯುವಂತೆಯವರಾಗಿದ್ದಾರೆ. ಈ ಬಾಬಿಲೋನ್ ಅನ್ನುವಾಗ ಎಂಥ ಪಟ್ಟಣ ಅದು? ಬಾಬಿಲೋನ್ ಅನ್ನುವಂತಹ ಪಟ್ಟಣ ವಿಗ್ರಹಾರಾಧನೆಗಳಿಂದಲೂ ಅನೇಕವಾದ ಅಸಹ್ಯಗಳಿಂದಲೂ ಕೂಡಿದಂತಹ ಒಂದು ಸ್ಥಳ. ಅಬ್ರಹಾಮ ನೆಲೆಸಿದಂತಹ ಆ ಕಲ್ದಂತಕ್ಕಂತಹ ಉರ್ ಅಂತಕ್ಕಂತಹ ಸ್ಥಳವನ್ನು ನಾವು ಗಮನಿಸಬೇಕಾದ್ರೆ ಅದು ಅಲ್ಲಿ ಜಿಗ್ರೂತ್ ಅಂತಕ್ಕಂತಹ ಒಂದು ವಿಗ್ರಹ ದಿನ ಆರಾಧಿಸ್ತಕ್ಕಂತಹ ಒಂದು ಸ್ಥಳ. ಜಿಗ್ರೂತ್ ಅಂದರೆ ಅದು ಎರಡು ಕಡೆಯು ಸಹ ಒಂದು ಏನಿಯ ರೀತಿಯಲ್ಲಿ ಕಟ್ಟಲ್ಪಟ್ಟು ಮೇಲೆ ಒಂದೇ ಸಮನಾಗಿರ್ತಕ್ಕಂತಹ ಆ ಒಂದು ಮೂರ್ತಿ, ಆ ಒಂದು ಸ್ಥಳ, ಆ ಸ್ಥಳದಲ್ಲಿ ಆರಾಧನೆಯನ್ನು ಮಾಡ್ತಕ್ಕಂಥವರಾಗಿದ್ದರು. ಅದು ಒಂದು ವಿಗ್ರಹ ಆರಾಧನೆಯ ಸ್ಥಳವಾಗಿತ್ತು. ಅಂತಹ ಒಂದು ವಿಗ್ರಹ ಆರಾಧನೆಯಿಂದ ಕೂಡಿದಂತಹ ಪಟ್ಟಣ, ಪಾಪದಿಂದ ಕೂಡಿದಂತಹ ಪಟ್ಟಣ, ಈ ರೀತಿ ಪಟ್ಟಣದಿಂದಲೇ ದೇವರು ನಂಬಿಗಸ್ತನಾದಂತಹ ಅಬ್ರಹಾಮನನ್ನ ಕರೆಯುವಂತವರಾಗಿದ್ದಾರೆ. ಈ ಪಟ್ಟಣದಿಂದ ನೀನು ಬೇರ್ಪಡಬೇಕು, ನಾನು ತೋರಿಸುವಂತಹ ಸ್ಥಳಕ್ಕೆ ಹೋಗಬೇಕು ಎಂಬುದಾಗಿ ದೇವರು ಅಬ್ರಹಾಮನ ಹೃದಯವನ್ನ ನೋಡಿದಂತಹ ದೇವರು ಅವನನ್ನ ಈ ಪಟ್ಟಣದಿಂದ ಬೇರ್ಪಡುವಾಗಿ ಕರೀತಕ್ಕಂಥವರಾಗಿದ್ದಾರೆ. ಅದನ್ನು ನಾವು ಆದಿಕಾಂಡ ಪುಸ್ತಕ 12:1 ಓದುವುದಾದರೆ ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದಾಗಿದೆ ಪ್ರಿಯ ಕೇಳುಗರೇ. ಆದಿಕಾಂಡ ಪುಸ್ತಕ 12:1 ತಿಳಿಸ್ತಕ್ಕಂಥದ್ದಾಗಿದೆ. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದ್ದಾರೆ. ಎಂತಹ ಒಂದು ವಿಚಾರವಲ್ಲ ಪ್ರಿಯ ಕೇಳುಗರೇ. ದೇವರು ನಂಬಿಗಸ್ತನಾದಂತಹ ಅಬ್ರಹಾಮನ ಹೃದಯವನ್ನು ಅರಿತದನು. ಆ ನಿಮಿತ್ತವಾಗಿಯೇ ದೇವರು ಹೇಳುವಂತೆವನಾಗಿದ್ದಾನೆ, ನೀನು ನಿನ್ನ ತಂದೆಯ ಮನವನ್ನ, ಬಂಧು ಬಳಗವನ್ನ, ಎಲ್ಲವನ್ನ ಬಿಟ್ಟು ನಾನು ತೋರಿಸುವಂತಹ ಸ್ಥಳಕ್ಕೆ ನೀನು ಹೋಗು. ಈ ವಿಗ್ರಹ ಆರಾಧನೆಯಿಂದ, ಈ ಅಸಹ್ಯವಾದ ಕಾರ್ಯಗಳಿಂದ ಬಿಟ್ಟು ಹೋಗು ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಯಾವ ಉದ್ದೇಶಕ್ಕೋಸ್ಕರ? ನಿಜವಾಗಿಯೂ ಸಹ ಅವನು ವಾಸಿಸತಕ್ಕಂಥ ಸ್ಥಳ ವಿಗ್ರಹಾರಾಧನೆಯಿಂದ ಕೂಡಿತ? ದೇವರ ವಾಕ್ಯದಲ್ಲಿ ಯೋಶುವನ ಪುಸ್ತಕದಲ್ಲಿ ಯೋಶುವ ತಿಳಿಸತಕ್ಕಂಥವನಾಗಿದ್ದಾನೆ. ಅಂತಹ ಒಂದು ಪಟ್ಟಣ ಯಾವ ರೀತಿಯಾದಂಥ ಪಟ್ಟಣ ಆಗಿತ್ತು ಅದು ಎಂಬುದಾಗಿ ಈ ರೀತಿಯಾಗಿ ತಿಳಿಸತಕ್ಕಂಥದ್ದಾಗಿದೆ. ಯೋಶುವನು ಅವರೆಲ್ಲರಿಗೆ ನಿಮ್ಮ ದೇವರಾದ ಯೆಹೋವನು ಹೇಳುವುದೇನೆಂದರೆ, ಅಬ್ರಹಾಂ ನಾಹು ಎಂಬುವರ ತಂದೆಯಾದ ತೇರನ ಮೊದಲಾದ ನಿಮ್ಮ ಮೂಲ ಪುರುಷರು ಪೂರ್ವದಲ್ಲಿ ಯುಪ್ರಿಟಿಸ್ ಒಳೆಯ ಆಚೆಯಲ್ಲಿದ್ದ ಅನ್ಯ ದೇವತೆಗಳನ್ನ ಪೂಜಿಸಿದರು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ನಿಜವಾಗಲೂ ಸಹ ಆ ಒಂದು ಹುರ್ರಂತಕ್ಕಂತಹ ಬ್ಯಾಬಿಲೋನಿನ ಯುಪ್ರಿಟಿಸ್ ಒಳೆಯ ಆಚೆ ಇದ್ದಂತಹ ಆ ಒಂದು ಸ್ಥಳ, ಆ ಒಂದು ಪಟ್ಟಣ ನಿಜವಾಗಿಯೂ ಸಹ ವಿಗ್ರಹ ಆರಾಧನೆಯಿಂದ ದೇವತೆಗಳಿಂದ ಪೂಜಿಸ್ತಕ್ಕಂತಹ ಒಂದು ಸ್ಥಳವಾಗಿತ್ತು. ಆದ್ದರಿಂದಲೇ ದೇವರು ಅಬ್ರಹಾಮನನ್ನ, ಆತನ ನಂಬಿಕೆಯನ್ನ ಅರಿತಿದ್ದಂತಹ ದೇವರು ಆತನನ್ನ ಅಲ್ಲಿಂದ ಕರೀತಕ್ಕಂಥವರಾಗಿದ್ದಾರೆ. ದೇವರ ಮೇಲೆ ನಂಬಿಕೆ ಇಡುವಂತೆ ಆತನ ಮಕ್ಕಳು ಯಾವಾಗಲೂ ಅವರ ನಂಬಿಕೆ ಪರಿಶುದ್ಧವಾಗಿಯೂ ನಿಷ್ಕಳಂಕವಾಗಿರೋ ಇರಬೇಕು. ಅವರು ಬಾಬಿಲೋನ್ ಅನ್ನುವಂತಹ ಊರ್ ಪಟ್ಟಣದ ವಿಗ್ರಹಾರಾಧನೆ ಒಳಗಾಗಿದ್ದರು. ಆದ್ದರಿಂದಲೇ ದೇವರು ಅಬ್ರಹಾಮನನ್ನ ಮೊದಲು ಕರೆಯುವಂತವರಾಗಿದ್ದಾರೆ. ಬಾಬಿಲೋನನ್ನ ಬಿಟ್ಟು ಹೊರಗೆ ಬನ್ನಿ ಎಂಬುದಾಗಿ ಕರೆಯುವಂತವರಾಗಿದ್ದಂತ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೆ, ಅಂದು ಅಬ್ರಹಾಮನನ್ನ ಕರೆದಂತಹ ದೇವರು ಇವತ್ತು ನಮ್ಮನ್ನು ಸಹ ಆ ಬ್ಯಾಬಿಲೋನ್ ಅಂತಕ್ಕಂತಹ ಅವಳ ಪಾಪಗಳಲ್ಲಿ ನೀವು ಪಾಲುಗಾರರಾಗದೆ ಬಿಟ್ಟು ಬನ್ನಿರಿ. ಹೇಗೆ ಅಬ್ರಹಾಮನನ್ನ ದೇವರು ಕರೆದು ಅವಳ ಪಾಪದಲ್ಲಿ ನೀವು ಪಾಲುಗಾರರಾಗಬೇಡಿರಿ, ನೀನು ಆ ವಿಗ್ರಹ ಆರಾಧನೆಯನ್ನ, ಆ ದೇವತೆಗಳ ಪೂಜೆಯನ್ನ ಬಿಟ್ಟು ಹೊರಗೆ ಬಾ, ನಾ ತೋರಿಸುವಂತ ಸ್ಥಳಕ್ಕೆ ನೀನು ಓಟು ಹೋಗು ಎಂಬುದಾಗಿ ಹೇಳಿದರು. ಅದೇ ರೀತಿಯಾಗಿ ಇವತ್ತು ದೇವರು ನಮ್ಮನ್ನು ಸಹ ಕರೆಯುವಂತವನಾಗಿದ್ದಾನೆ. ನಂತರ ನಾವು ನೋಡ್ತಕ್ಕಂಥದ್ದು ಯಾಕೋಬ. ಯಾಕೋಬನು ಸಹ ಅವನು ಇದ್ದಂತಹ ಒಂದು ಸ್ಥಳ, ಲಾಬಾನನ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಅವನ ಸುತ್ತ ಇತ್ತಕ್ಕಂತಹ ಅನೇಕ ಜನರು ಅದೇ ರೀತಿಯಾದಂತಹ ವಿಗ್ರಹಗಳಿಂದಲೂ, ಅದೇ ರೀತಿಯಾದಂತಹ ಅಸಹ್ಯವಾದಂತಹ ಕಾರ್ಯಗಳಿಂದಲೂ ಅನ್ಯರ ವಿಗ್ರಹಕ್ಕೆ, ಅನ್ಯರ ಸಂಸ್ಕೃತಿಗೆ ಒಳಗಾಗಿ ಜೀವಿಸುವಂತಹ ಒಂದು ಪಟ್ಟಣಗಳಾಗಿತ್ತು. ಇದನ್ನ ನೋಡಿದಂತಹ ದೇವರು ತಕ್ಕ ಕಾಲದಲ್ಲಿ ಯಾಕೋಬನನ್ನ ಅಲ್ಲಿಂದ ದೇವರು ಕರೆಯುವಂತವರಾಗಿದ್ದಾರೆ. ಅದನ್ನು ನಾವು ಆದಿಕಾಂಡ ಪುಸ್ತಕ 31:3 ವಚನದಲ್ಲಿ ನಾವು ಓದುವುದಾದರೆ, ಇಲ್ಲಿ ದೇವರು ಯಾಕೋಬನನ್ನು ಕರೆಯುವಂತವರಾಗಿದ್ದಾರೆ. ತಂದೆ ಅಥವಾ ತನ್ನ ಪಿತೃಗಳ ದೇಶಕ್ಕೆ ಹೋಗುವಂತೆ ದೇವರು ಏನ್ ಮಾಡ್ತಕ್ಕಂಥವರಾಗಿದ್ದಾರೆ ಅಂತಂದ್ರೆ ತಿಳಿಸ್ತಕ್ಕಂಥದ್ದನ್ನ ನಾವು ಇಲ್ಲಿ ನೋಡುವಂತವರಾಗಿದ್ದೇವೆ. ಯಾಕೆಂದರೆ ಆ ಒಂದು ವಿಗ್ರಹ ಸ್ಥಳದಿಂದ ಹೊರಬರಬೇಕು ಎನ್ನುವುದೇ ದೇವರ ಉದ್ದೇಶ. ಆ ಒಂದು ಅಸಹ್ಯವಾದಂತಹ, ದೇವರಿಗೆ ವಿರುದ್ಧವಾದಂತಹ ವಿಚಾರಗಳಿಂದ ನಾವು ಬೇರ್ಪಡಬೇಕು. ದೇವರ ಮಕ್ಕಳು ಬೇರ್ಪಟ್ಟು ಪರಿಶುದ್ಧರಾಗಿ ಒಂದು ಉಳಿದ ಸಭೆಯಾಗಿ ಜೀವಿಸಬೇಕೆನ್ನುವುದೇ ದೇವರ ಉದ್ದೇಶ. ಯಾಕೆಂದರೆ ಬಾಬಿಲೋನ್ ಆರಾಧನೆ ನಿಜವಾದಂತಹ ನಂಬಿಗಸ್ತರಾದಂತಹ ನಂಬಿಕೆಗೆ ಅದು ವಿರುದ್ಧವಾಗಿದೆ. ಬಾಬಿಲೋನ್ ಅದು ವಿಗ್ರಹ ಆರಾಧನೆಗಳ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥದ್ದು, ಅಸಹ್ಯವಾದವುಗಳ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥದ್ದು. ಆದರೆ ಅಬ್ರಹಾಮ, ಯಾಕೋಬ, ನಮ್ಮ ಪಿತೃಗಳು ದೇವರು ಕರೆದ ಮಾತಿಗೆ ವಿಧೇಯರಾಗಿ ಬ್ಯಾಬಿಲೋನಿನ ಧರ್ಮಭ್ರಷ್ಟತೆಯಿಂದ ಹೊರಬಂದು ನಿಜವಾದಂತಹ ಆರಾಧನೆಯನ್ನ, ನಿಜವಾದಂತಹ ದೇವರನ್ನ ಆರಾಧಿಸುವವರಾಗಿದ್ದಾರೆ. ಅಲ್ಲಲ್ಲಿ ಬಲಿಪೀಠವನ್ನ ಕಟ್ಟಿ ದೇವರ ನಾಮವನ್ನ ಕರೆದು ಆರಾಧಿಸುವಂತಹ ನಂಬಿಗಸ್ತ ಮಕ್ಕಳಾಗಿದ್ದರು ನಮ್ಮ ಪೂರ್ವಿಕರು. ಆದ್ದರಿಂದಲೇ ಅಬ್ರಹಾಮನ ನಂಬಿಕೆಯ ವಿಚಾರದಲ್ಲಿ ದೇವರು ಅವನ ನಂಬಿಕೆ ಉನ್ನತವಾದಂತಹ ನಂಬಿಕೆ ಆಗಿತ್ತು ಎಂಬುದಾಗಿ ತಿಳಿಸ್ತಕ್ಕಂಥವರಾಗಿದ್ದಾರೆ. ಅದನ್ನು ನಾವು ಹಿಬ್ರಿಯದವರಿಗೆ ಬರೆದ ಪತ್ರಿಕೆ 11:8 ವಚನದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅಲ್ಲಿ ಅನೇಕ ನಂಬಿಕೆ ವೀರರುಗಳ ಹೆಸರುಗಳನ್ನು ಬರೆಯಲಾಗಿದೆ. ಅದರಲ್ಲಿ ಅಬ್ರಹಾಮನ ವಿಚಾರವಾಗಿ ಮಾತನಾಡಬೇಕಾದ್ರೆ ಅಲ್ಲಿ ದೇವರು ಹೇಳ್ತಕ್ಕಂಥವರಾಗಿದ್ದಾರೆ, ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟು ಹೋದನು. ಎಂತಹ ನಂಬಿಕೆ ಅವನಲ್ಲಿತ್ತು ಪ್ರಿಯರೇ! ತಾನು ಹೋಗ್ತಕ್ಕಂಥ ಸ್ಥಳ ಎಂಥದ್ದು ಎಂಬುದಾಗಿ ಅವನಿಗೆ ಅರ್ತಿಲ್ಲ. ಅಲ್ಲಿ ಯಾವ ರೀತಿ ಇರ್ತಕ್ಕಂಥದ್ದಾಗಿದೆ, ಯಾರನ್ನ ಆರಾಧಿಸಬೇಕು, ಹೇಗೆ ಆರಾಧಿಸಬೇಕು ಅನ್ನುವಂಥ ಯಾವ ವಿಚಾರವೂ ಸಹ ಅವನಿಗೆ ಗೊತ್ತಿಲ್ಲ. ಆದರೆ ಅವನು ಕರೆದಂಥ ಮಾತಿಗೆ ವಿಧೇಯನಾದನು, ನಂಬಿಕೆಯಿಂದ ವಿಧೇಯನಾದನು. ದೇವರು ಅವನಿಗೆ ಉನ್ನತ ರೀತಿಯಲ್ಲಿ ಅಲ್ಲಿ ಹೇಗೆ ಆರಾಧಿಸಬೇಕು, ಯಾರನ್ನ ಆರಾಧಿಸಬೇಕು, ಯಾವ ರೀತಿಯಲ್ಲಿ ಎಂಬುದನ್ನು ತೋರಿಸಿಕೊಟ್ಟರು. ಅದೇ ರೀತಿಯಾಗಿ ಬಾಬಿಲೋನಿಂದ ಹೊರಬರುವಂತಹ ವ್ಯಕ್ತಿಗಳು ಆತನ ತಪ್ಪಾದಂತಹ ಆರಾಧನೆಯಿಂದ ಹೊರಬರತಕ್ಕಂತಹ ಯಾರೇ ಆಗಿರಲಿ ಅವರ ಗುಣಗಳು ಯಾವ ರೀತಿಯಲ್ಲಿ ಇರುತ್ತದೆ ಅಂದರೆ ದೇವರ ವಾಕ್ಯದಲ್ಲಿ ಮೂರು ದೂತರ ಸಂದೇಶದಲ್ಲಿ ಮೃಗದ ಮೇಲೆಯೂ ಅದರ ಹಂಕೆಯ ಮೇಲೆಯೂ ಜಯಗೊಳಿಸಿದವರು ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅವರು ದೇವರ ಆಜ್ಞೆಗಳನ್ನು ಯೇಸುವಿನ ಮೇಲಿನ ನಂಬಿಕೆಯನ್ನು ಕೈಗೊಂಡು ನಡೆಯುತ್ತಿರುವ ದೇವ ಜನರ ತಾಳ್ಮೆ ಇದರಲ್ಲಿ ತೋರಿ ಬರತಕ್ಕಂಥದ್ದಾಗಿದೆ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯರೇ, ಅಂದು ಅಬ್ರಹಾಮ ನಂಬಿಕೆಯಿಂದ ಹೊರಬಂದನು. ಅದೇ ರೀತಿಯಾಗಿ ಯಾರೆಲ್ಲ ಈ ಬಾಬಿಲೋನಿನಿಂದ ಹೊರಬರ್ತಕ್ಕಂಥವರಾಗಿದ್ದಾರೋ ಅವರು ಈ ಮೂರು ದೂತರ ಸಂದೇಶದಲ್ಲಿ ಮೂರನೇ ದೂತನ ಸಂದೇಶವಾದಂತಹ ಮೃಗದ ಮೇಲೆಯೂ ಅದರ ಹಂಕೆಯ ಮೇಲೆಯೂ ಜೀವನ ಹೊಂದತಕ್ಕಂಥವರಾಗಿದ್ದಾರೆ. ಜೀವನ ಹೊಂದಿ ಅವರು ಏನ್ ಮಾಡತಕ್ಕಂಥವರಾಗಿದ್ದಾರೆ ಅಂದರೆ ದೇವರ ಆಜ್ಞೆಗಳನ್ನು ಕೈಗೊಳ್ತಕ್ಕಂಥವರಾಗಿದ್ದಾರೆ. ದೇವರ ಆಜ್ಞೆಗಳನ್ನು ಅವರು ಯಾವ ರೀತಿಯಲ್ಲಿ ಕೈಗೊಳ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ನಾವು ನೋಡುವುದಾದರೆ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಯೇಸುವಿನ ಮೇಲಿನ ನಂಬಿಕೆಯಿಂದ ಅವರು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೀತಕ್ಕಂಥವರಾಗಿದ್ದಾರೆ. ಈ ಜನರು ಕೇವಲ ದೇವರ ಆಜ್ಞೆಗಳನ್ನ ಮಾತಿನಿಂದ ಅಥವಾ ಸುಮ್ಮನೆ ಏನು ಎಂಬುದಾಗಿ ಅವರು ವಿಧೇಯರಾಗ್ತಾ ಇರಲಿಲ್ಲ. ಯೇಸುವಿನ ಮೇಲಿನ ನಂಬಿಕೆಯಿಂದ ಆತನ ಆಜ್ಞೆಗಳನ್ನ ಕೈಗೊಳ್ಳುವುದರ ಮೂಲಕವಾಗಿ ಆತನನ್ನು ನಾನು ಎಷ್ಟಾಗಿ ಪ್ರೀತಿಸ್ತಕ್ಕಂಥವನಾಗಿದ್ದೇನೆ, ಆತನ ಮಾತಿಗೆ ನಾನು ಯಾವ ರೀತಿಯಲ್ಲಿ ವಿಧೇಯನಾಗ್ತಕ್ಕಂಥವನಾಗಿದ್ದೇನೆ ಎಂಬುದನ್ನ ತಮ್ಮ ಕ್ರಿಯೆಗಳ ಮುಖಾಂತರವಾಗಿ ತೋರಿಸುವುದನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಅನಂತರ ತಿರುಗಿ ನಾವು ನೋಡುವಂತಹ ಅತಿ ಮುಖ್ಯವಾದಂತಹ ವಿಚಾರವೇನೆಂದರೆ ಇಸ್ರಾಯೇಲ್ ಜನಗಳು ಐಗುಪ್ತಕ್ಕೆ ಹೋಗುವವರಾಗಿದ್ದಾರೆ. ಅಂದರೆ ಐಗುಪ್ತ ಮತ್ತು ಬ್ಯಾಬಿಲೋನ್ ಎರಡೂ ಸಹ ಒಂದೇ ರೀತಿಯ ಸಂಸ್ಕೃತಿಯನ್ನ ಹೊಂದಿದಂತಹ ಸ್ಥಳವಾಗಿದೆ. ಅಲ್ಲೂ ಸಹ ಸೂರ್ಯದೇವನ ಆರಾಧನೆ, ಇಲ್ಲೂ ಸಹ ಸೂರ್ಯದೇವನ ಆರಾಧನೆ. ಅಲ್ಲೂ ಸಹ ವಿಗ್ರಹ ಆರಾಧನೆ, ಇಲ್ಲೂ ಸಹ ವಿಗ್ರಹ ಆರಾಧನೆ. ಅಲ್ಲೂ ಸಹ ಸತ್ತವರನ್ನ ಆರಾಧಿಸ್ತಕ್ಕಂತಹ ಆರಾಧನೆ, ಇಲ್ಲೂ ಸಹ ಸತ್ತವರ ಆತ್ಮಗಳನ್ನ ಆರಾಧಿಸ್ತಕ್ಕಂತಹ ವಿಚಾರ. ಇಂಥ ಒಂದು ಸ್ಥಳಕ್ಕೆ ದೇವರು ಇಸ್ರಾಯೇಲ್ ಜನಗಳನ್ನ ನಡೆಸತಕ್ಕಂಥವರಾಗಿದ್ದಾರೆ. ಆದರೆ ಇಸ್ರಾಯೇಲ್ ಜನಗಳು 400-430 ವರ್ಷಗಳ ಕಾಲ ಐಗುಪ್ತದಲ್ಲಿ ದೇವರ ಜ್ಞಾನವಿಲ್ಲದೆ ಪರಲೋಕ ದೇವರ ಆಜ್ಞೆಗಳಿಗೆ ವಿಧೇಯರಾಗದೆ ಸಂಪೂರ್ಣವಾಗಿ ದೇವರ ಆರಾಧನೆಯನ್ನು ಮರೆತು ಜೀವಿಸುವಂತಹ ಒಂದು ಕಾಲಘಟ್ಟ. ಅಂತಹ ಒಂದು ಕಾಲಘಟ್ಟದಲ್ಲಿ ನಾವು ನೋಡುವಂತೆಯವರಾಗಿದ್ದೇವೆ. ದೇವರು ಮೋಶೆಯನ್ನ ಕರೆಯುವಂತೆಯವರಾಗಿದ್ದಾರೆ. ಮೋಶೆಯನ್ನ ಕರೆಯುವುದರ ಮೂಲಕವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತೆಯವರಾಗಿದ್ದೇವೆ. ಅಲ್ಲಿ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ನನ್ನ ಜನರನ್ನ ಐಗುಪ್ತದಿಂದ ಬರಮಾಡಿಕೊಳ್ಳಬೇಕು, ಅವರನ್ನ ಹೊರತರ ಕರೆದುಕೊಂಡು ಬರಬೇಕೆಂಬುದಾಗಿ ದೇವರು ಮೋಶೆಯನ್ನ ಕಳಿಸುವಂತೆಯವರಾಗಿದ್ದಾರೆ. ಯಾಕೆಂದ್ರೆ ಐಗುಪ್ತ ದೇಶ ನಿಜವಾದಂತಹ ಆರಾಧನೆ ಇರಲಿಲ್ಲ. ಇಸ್ರಾಯೇಲ್ ಜನರು ದಾಸತ್ವದಲ್ಲಿದ್ದರು. ಇಂತಹ ಪಾಪದಲ್ಲಿ ಸಿಕ್ಕಿ ಹಾಕಿಕೊಂಡಿರ್ತಕ್ಕಂಥ ಇಸ್ರಾಯೇಲ್ ಜನಗಳನ್ನ ದೇವರು ಮೋಶೆಯ ಮುಖಾಂತರವಾಗಿ ಕರೆದುಕೊಂಡು ಬಂದು ಅವರ ನಡುವೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು ಸಬ್ಬತ್ತಿನವನ್ನ ಆರಾಧಿಸುವ ಹಾಗೆ ಅವರಿಗೆ ತೋರಿಸ್ತಕ್ಕಂಥವರಾಗಿದ್ದಾರೆ. ಆದರೆ ಇಸ್ರಾಯೇಲ್ ಜನಗಳು ಯಾವಾಗ ಸಬ್ಬತ್ ದಿನವನ್ನ ಕೈಗೊಳ್ಳದೆ ಅವರು ದೇವರ ಮಾತುಗಳಿಗೆ ವಿಧೇಯರಾಗದೆ ಹೋದರೂ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಅವರನ್ನ ಬಾಬಿಲೋನಿಗೆ ಕಳಿಸ್ತಕ್ಕಂಥವರಾಗಿದ್ದಾರೆ. ಆದರೆ ಅಲ್ಲಿ ಹೋದಂತ ಜನಗಳು ಇನ್ನೂ ಸಹ ಪಾಪದಲ್ಲಿ ಸಿಕ್ಕಿ ಹಾಕಿಕೊಂಡಿರ್ತಕ್ಕಂಥವರಾಗಿದ್ದಾರೆ. ಕಾರಣವೇನೆಂದರೆ ಸುಳ್ಳು ಪ್ರವಾದಿ ಅನನಾಯನಂತಹ ಸುಳ್ಳು ಪ್ರವಾದಿಗಳು ಅಲ್ಲಿ ಬರತಕ್ಕಂಥವರಾಗಿದ್ದಾರೆ. ಸುಳ್ಳು ಬೋಧಕರ ನಿಮಿತ್ತವಾಗಿ ಅವರು ದೇವರ ಮಾತಿನಿಂದ ನಿಜವಾದ ಪ್ರವಾದಿಯಿಂದ ಬೇರ್ಪಟ್ಟು ಹೋಗ್ತಕ್ಕಂಥವರಾಗಿದ್ದಾರೆ. ಬಾಬಿಲೋನಿನ ಮಾತಿಗೆ ಒಳಗಾಗ್ತಕ್ಕಂಥವರಾಗಿದ್ದಾರೆ. ಈ ಕೊನೆಯ ಕಾಲದಲ್ಲೂ ಸಹ ಈ ರೀತಿಯಾದಂಥ ಜನಗಳು ಇರ್ತಕ್ಕಂಥವರಾಗಿದ್ದಾರೆ. ಅದಕ್ಕೋಸ್ಕರ ದೇವರ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದಾಗಿದೆ, ನೀವು ಬಾಬಿಲೋನಿನೊಳಗಿಂದ ಓಡಿ ಹೋಗಿ ನಿಮ್ಮ ಪ್ರಾಣಗಳನ್ನ ಉಳಿಸಿಕೊಳ್ಳಿರಿ, ಅದಕ್ಕೆ ಉಂಟಾಗುವ ದಂಡನೆ ಒಳಗಾಗಬೇಡಿರಿ, ಯಹೋವನು ಮುಯಿ ತೀರಿಸುವ ಕಾಲ ಬಂದಿದೆ, ಆತನು ಬಾಬಿಲೋನಿಗೆ ಪ್ರತೀಕಾರ ಮಾಡುವನು ಎಂಬುದಾಗಿ ದೇವರು ಯೆರೆಮೀಯ ಪ್ರವಾದನೆ ಮುಖಾಂತರವಾಗಿ ಹೇಳಿದನು. ಆದರೆ ಯಾರೆಲ್ಲ ಅದರಿಂದ ಹೊರಬಂದರು ಪ್ರಿಯರೇ, ಎಷ್ಟು ಜನರು ಹೊರಬಂದರು ಎಂಬುದಾಗಿ ನಾವು ನೋಡಬೇಕಾದರೆ ತುಂಬಾ ಕಡಿಮೆ ಜನ. ಇವತ್ತು ಸಹ ಉಳಿದ ಸಭೆ ಅದು ತುಂಬಾ ಕಡಿಮೆ ಜನರು ಮಾತ್ರ ಕೊನೆಯಲ್ಲಿ ಅವಳ ಪಾಪಕ್ಕೆ ನೀವು ಒಳಗಾಗಬೇಡಿರಿ, ಅವಳ ಪಾಪದಕ್ಕೆ ನೀವು ಬಲಿಯಾಗಬೇಡಿರಿ, ಅವಳಿಂದ ಬಿಟ್ಟು ಹೊರಗೆ ಬನ್ನಿ ಎಂಬುದಾಗಿ ದೇವರು ಕರೆಯುವಂತವರಾಗಿದ್ದಾರೆ. ಅಂದು ಇಸ್ರಾಯೇಲ್ ಜನರನ್ನ ಕರೆದಂತ ಅದೇ ದೇವರು ಇವತ್ತು ನಾವು ಸಹ ಆತ್ಮಿಕ ಇಸ್ರಾಯೇಲರಾಗಿದ್ದೇವೆ. ಆ ನಿಮಿತ್ತವಾಗಿ ದೇವರು ನಮ್ಮನ್ನು ಸಹ ಕರೆಯುವಂತವನಾಗಿದ್ದಾನೆ. ಪ್ರಿಯ ಕೇಳುಗರೆ, ನಿಮ್ಮ ಹೃದಯದಲ್ಲಿ ಇವತ್ತು ದೇವರು ಮಾತನಾಡಬಹುದು. ಅಂದು ಅಬ್ರಾಹ್ಮನನ್ನ ಕರೆದಂತ ದೇವರು, ಯಾಕೋಬನನ್ನ ಕರೆದಂತ ದೇವರು, ಇಸ್ರಾಯೇಲ್ ಜನಗಳನ್ನ ಐಗುಪ್ತದಿಂದ ಕರೆದಂತ ದೇವರು, ಇವತ್ತು ಆತ್ಮಿಕ ಇಸ್ರಾಯೇಲರಾಗಿರ್ತಕ್ಕಂಥ ನಮ್ಮನ್ನು ಸಹ ಆ ಭಾನುವಾರ ಕಾನೂನು ಬರೋದಕ್ಕಿಂತ ಮೊದಲು ಅವಳ ಪಾಪದಲ್ಲಿ ನೀವು ಬಲಿಯಾಗಬೇಡಿರಿ, ಕತ್ತೋಲಿಕ ಸಭೆ ತೆಗೆದುಕೊಂಡು ಬರತಕ್ಕಂತಹ ಕಾನೂನುಗಳಿಗೆ ಅವಳ ತೆಗೆದುಕೊಂಡು ಬರ್ತಕ್ಕಂಥ ಪಾಪದ ಕಾರ್ಯಗಳಿಗೆ ಹಸೆಯ ಕಾರ್ಯಗಳಿಗೆ ಒಳಗಾಗದೆ ದೇವರ ದಿನ ಸಬ್ಬತ್ತಿನ ಅದು ಏಳನೇ ದಿನ ಪರಿಶುದ್ಧವಾದಂಥ ದಿನ, ದೇವರು ನೇಮಿಸಿರ್ತಕ್ಕಂಥ ದಿನ, ಹತ್ತು ಆಜ್ಞೆಗಳಿಗೆ ವಿಧೇಯರಾಗಿ ಯೇಸುವಿನ ಮೇಲಿನ ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕೆಂಬುದಾಗಿ ನೀವು ಬಯಸುವುದಾದರೆ ನನ್ನ ಸಂಗಡ ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಹೌದು ಸ್ವಾಮಿ, ನೀ ಕೊಟ್ಟಂತಹ ಈ ಒಂದು ಎಚ್ಚರಿಕೆಯ ಸಂದೇಶಕ್ಕೋಸ್ಕರ ಸ್ತೋತ್ರ. ಅವಳ ಪಾಪದಲ್ಲಿ ಪಾಲುಗಾರರಾಗಬೇಡಿರಿ, ಅವಳನ್ನು ಬಿಟ್ಟು ಬನ್ನಿರಿ ಎಂಬುದಾಗಿ ನೀನು ಎಚ್ಚರಿಕೆ ಸಂದೇಶವನ್ನ ಈ ಕೊನೆಯ ಕಾಲದಲ್ಲಿ ನೀಡುವಂತದಾಗಿದೆಯಾ? ಹೌದು ಸ್ವಾಮಿ, ಆ ಮೃಗ ತನ್ನ ಮುದ್ರೆ, ಆ ಭಾನುವಾರ ಆಚರಣೆ ಕಾನೂನನ್ನು ಈ ಲೋಕಕ್ಕೆ ತರ್ತಕ್ಕಂಥದ್ದಾಗಿದೆ, ಎಲ್ಲರನ್ನ ಆ ವ್ಯವಿಚಾರ ಅಂತಕ್ಕಂತಹ ಆ ಧರ್ಮ ಭ್ರಷ್ಟಿಗೆ ನಡೆಸತಕ್ಕಂಥದ್ದಾಗಿದೆ. ಆದರೆ ನಾವು ಸ್ವಾಮಿ ನಿನ್ನ ವಾಕ್ಯವನ್ನ ಅರಿತುಕೊಂಡಿರ್ತಕ್ಕಂಥ ಮಕ್ಕಳು, ನಾವು ಒಂದು ವೇಳೆ ಈ ಬಾಬಿಲೋನ್ ಅಂತಕ್ಕಂತಹ ವಿಚಾರದಲ್ಲಿ ಸಿಕ್ಕಿಕೊಂಡಿದ್ದ ಪಕ್ಷದಲ್ಲಿ ನಮ್ಮನ್ನ ಅಲ್ಲಿಂದ ಬಿಡುಗಡೆ ಮಾಡು ಸ್ವಾಮಿ. ನಿನ್ನ ಸತ್ಯ ಆರಾಧನೆಗೆ ನಮ್ಮನ್ನು ನಡೆಸು. ಆ ರೀತಿಯಾಗಿ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಈ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು, ಪರಲೋಕ ರಾಜ್ಯಕ್ಕೆ ಅವರನ್ನು ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೇನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ @gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ .org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು
ನಿಮ್ಮನ್ನು ಆಶೀರ್ವದಿಸಲಿ.
ಜಗದ ಬೆಳಕು ನೀನೇ, ಜಗದ ಶಕ್ತಿಯು ನೀನೇ, ಓ ದೇವ ಪ್ರಭುವೇ, ದೇವ ಪುತ್ರನೇ, ನೀನೇ ನನ್ನ ಬೆಳಕು. ನಾನೆಂದು ಶರಣು, ದಯ ತೋರು ನನಗೆಂದು ನೀನು, ಈ ನಿನ್ನ ಕೃಪೆಗೆ ನಾನೆಂದು ಶರಣು, ದಯ ತೋರು ನನಗೆಂದು ನೀನು, ನಿನ್ನ ಬೆಳಕು ನನಗೆ ಶಕ್ತಿಯು ನೀನೇ.